ಸೈತಾನನ ಸುಳ್ಳುಗಳನ್ನ ನಂಬಬೇಡಿರಿ.
Today we want to consider something about deception.
ಇವತ್ತು ನಾವು ವಂಚನೆಯ ಕುರಿತಾಗಿ ಯೋಚಿಸೋಣ.
In our last study we thought about lying. And this is closely related to that.
ನಮ್ಮ ಹಿಂದಿನ ಅಧ್ಯಾಯದಲ್ಲಿ ಸುಳ್ಳಿನ ವಿಷಯವಾಗಿ ಯೋಚಿಸ್ತಾ ಇದ್ವಿ. ವಂಚನೆಯು ಅದಕ್ಕೆ ಹತ್ತಿರವಾದದ್ದಾಗಿದೆ.
We can be saved from a lot of problems in our life if we can identify Satan's deceptions.
ನಾವು ಸೈತಾನನ ವಂಚನೆಗಳನ್ನ ಕಂಡುಹಿಡಿಯೋದಾದ್ರೆ ಅನೇಕ ಸಮಸ್ಯೆಗಳಿಂದ ನಾವು ರಕ್ಷಿಸಲ್ಪಡಬಹುದಾಗಿದೆ.
Let's turn today to 2 Thessalonians and chapter 2. Here we read about a world ruler who is going to come up to dominate the world in the last days.
2 ಥೆಸಲೋನಿಕ 2ನೇ ಅಧ್ಯಾಯವನ್ನ ನಾವು ತಿರುಗಿಸಿಕೊಳ್ಳೋಣ. ಇಲ್ಲಿ ನಾವು ಓದೋದೇನಪ್ಪ ಅಂದ್ರೆ ಕಡೇ ದಿನಗಳಲ್ಲಿ ಲೋಕಾಧಿಪತಿಯು ಬಂದು ಲೋಕವನ್ನ ಆಳುವಂತ ವಿಷಯದ ಕುರಿತು ನಾವು ಇಲ್ಲಿ ಓದುತ್ತೇವೆ.
And he is going to be an instrument in Satan's hand.
ಈ ಲೋಕಾಧಿಪತಿಯು ಸೈತಾನನ ಕೈಯಲ್ಲಿ ಅಸ್ತ್ರವಾಗಿರುತ್ತಾನೆ.
And he is going to be supported with supernatural powers from Satan. And we read here that many people are going to be deceived.
ಈ ಲೋಕಾಧಿಪತಿಯು ಸೈತಾನನ ಬೆಂಬಲದೊಂದಿಗೆ ಆತನಿಂದ ಬಲವನ್ನ ಪಡೆದುಕೊಂಡು ಅನೇಕ ಜನರು ಇದರಿಂದ ವಂಚನೆಗೆ ಒಳಗಾಗುತ್ತಾರೆ ಎಂಬುವಂತದ್ದನ್ನ ನಾವು ಇಲ್ಲಿ ಓದುತ್ತೇವೆ.
2 Thessalonians 2 in verse 9 onwards, the one who's coming is in accord with the activity of Satan, with all power and signs and false wonders, with all the deception of wickedness for those who perish because they did not receive the love of the truth so as to be saved.
2 ಥೆಸಲೋನಿಕದವರಿಗೆ 2ನೇ ಅಧ್ಯಾಯ 9ನೇ ವಚನದಿಂದ ನಾವು ಈ ರೀತಿಯಾಗಿ ಓದುತ್ತೇವೆ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು, ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನ ಹೊಂದದೆ ನಾಶವಾಗುತ್ತಾರೆ.
For this reason God will send on them a deluding influence so that they might believe what is false, in order that they may be judged who did not believe the truth but took pleasure in wickedness.
ಅದೆ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನ ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನ ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ.
So there we see how Satan is going to deceive people in the last days.
ಇಲ್ಲಿ ನಾವು ನೋಡಿಕೊಂಡಿದ್ದೇನಪ್ಪ ಅಂದ್ರೆ ಕಡೇ ದಿನಗಳಲ್ಲಿ ಸೈತಾನನು ಹೇಗೆ ಜನರನ್ನ ವಂಚಿಸುತ್ತಾನೆ ಎಂಬುದನ್ನ ನೋಡಿಕೊಳ್ಳುತ್ತೇವೆ.
And in another verse in 1 Timothy 4 it says that the Spirit speaks explicitly that in the latter times some will fall away from the faith, paying attention to deceitful spirits and doctrines of demons.
1 Timothy 4ನೇ ಅಧ್ಯಾಯ 1ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎಂಬುದಾಗಿ.
Why does God allow spirits that deceive to come into the midst of his people to the point where it says here some will fall away from the faith?
ಯಾಕೆ ದೇವರು ವಂಚಿಸುವಂತ ಆತ್ಮವನ್ನ ತನ್ನ ಜನರ ಮಧ್ಯದಲ್ಲಿ ಬರುವಂತೆ ಅನುಮತಿಸುತ್ತಾನೆ? ಮತ್ತೊಂದು ವಿಷಯ ಇಲ್ಲಿ ಹೇಳಲ್ಪಟ್ಟಿದೆ, ಹಲವರು ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗುವರು ಎಂಬುದಾಗಿ.
We need to understand the reason for that.
ಅದಕ್ಕಾಗಿ ಕಾರಣ ಏನೆಂಬುದನ್ನು ನಾವು ಅರ್ಥ ಮಾಡಿಕೋಬೇಕು.
Heaven is a place of truthfulness.
ಸತ್ಯದಿಂದ ತುಂಬಿರುವಂತ ಸ್ಥಳವು ಪರಲೋಕವಾಗಿದೆ.
Jesus is the truth. The Spirit is the Spirit of truth. God is a God of truth.
ಯೇಸು ಸತ್ಯವಾಗಿದ್ದಾನೆ, ಆತ್ಮನು ಸತ್ಯದ ಆತ್ಮವಾಗಿದ್ದಾನೆ, ದೇವರು ಸತ್ಯದ ದೇವರಾಗಿದ್ದಾನೆ.
And God has to separate among those who claim to be his children between those who speak the truth and those who tell lies.
ಯಾರು ಸತ್ಯವನ್ನ ನುಡಿತಾರಲ್ಲ ಮತ್ತು ಯಾರು ಸುಳ್ಳನ್ನ ನುಡಿತಾರಲ್ಲ ಅವರುಗಳ ಮಧ್ಯದಲ್ಲಿ ದೇವರು ತನ್ನ ಮಕ್ಕಳನ್ನ ಬೇರ್ಪಡಿಸುತ್ತಾನೆ.
ಅಂಡ್ ಹಿ ಯೂಸಸ್ ಮೆನಿ ಸರ್ಕಮ್ಸ್ಟಾನ್ಸಸ್, ಮೆನಿ ಸಿಚುವೇಷನ್ಸ್ ಅಂಡ್ ಡಿಸೀವಿಂಗ್ ಸ್ಪಿರಿಟ್ಸ್ ಆಸ್ ವೆಲ್ ಟು ಸೆಪರೇಟ್ ದೀಸ್ ಟು ಗ್ರೂಪ್ಸ್.
ದೇವರು ಅನೇಕ ಪರಿಸ್ಥಿತಿಗಳನ್ನ ಮತ್ತು ಸನ್ನಿವೇಶಗಳನ್ನ ಮತ್ತು ವಂಚಿಸುವಂತ ಆತ್ಮಗಳನ್ನ ಉಪಯೋಗಿಸುತ್ತಾನೆ, ಯಾಕೆಂದರೆ ಈ ಎರಡೂ ಗುಂಪುಗಳನ್ನ ಬೇರ್ಪಡಿಸುವ ಸಲುವಾಗಿ.
ದೇರ್ ಆರ್ ಸೋ ಕಾಲ್ಡ್ ಬಿಲೀವರ್ಸ್ ಹೂ ವುಡ್ ಟೆಲ್ ಲೈಸ್ ವೆನ್ ದೇ ಕ್ಯಾನ್ ಮೇಕ್ ಸಮ್ ಪ್ರಾಫಿಟ್ ಔಟ್ ಆಫ್ ಇಟ್, ಗೆಟ್ ಸಮ್ ಬೆನಿಫಿಟ್ ಫ್ರಮ್ ಇಟ್ ಫಾರ್ ದೆಮ್ಸೆಲ್ವ್ಸ್.
ವಿಶ್ವಾಸಿಗಳೆಂದು ಕರೆಯಲ್ಪಡುವ ಅನೇಕರು ತಮ್ಮ ಸ್ವಂತ ಲಾಭಕ್ಕಾಗಿ, ತಮ್ಮ ಸ್ವಂತ ಅನುಕೂಲಕ್ಕಾಗಿ ಅನೇಕ ಸುಳ್ಳುಗಳನ್ನ ಹೇಳುವವರಾಗಿರುತ್ತಾರೆ.
ಅಂಡ್ ದೇರ್ ಆರ್ ಅದರ್ ಬಿಲೀವರ್ಸ್ ಹೂ ವಿಲ್ ನಾಟ್ ಟೆಲ್ ಅ ಲೈ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್ whatever the price they have to pay.
ಇನ್ನು ಇತರೆ ವಿಶ್ವಾಸಿಗಳು ಎಂತಹ ಸನ್ನಿವೇಶವು ಎದುರಾದರೂ, ಎಂತಹ ಬೆಲೆ ಕಟ್ಟುವಂತಹ ಸಂದರ್ಭ ಎದುರಾದರೂ ಅವರುಗಳು ಸುಳ್ಳನ್ನ ಹೇಳುತ್ತಿರುವುದಿಲ್ಲ.
These two categories of people cannot be put together.
ಈ ಎರಡೂ ರೀತಿಯ ವರ್ಗಗಳ ಜನರು ಒಟ್ಟಾಗಿ ಇರಲು ಸಾಧ್ಯವಿಲ್ಲ.
They sit together in a church building today, but they will not sit together in heaven.
ಅವರುಗಳು ಇಂದು ಸಭೆ ಎಂಬ ಕಟ್ಟಡದಲ್ಲಿ ಒಟ್ಟಾಗಿ ಕೂತ್ಕೋಬಹುದು, ಆದರೆ ಪರಲೋಕದಲ್ಲಿ ಇಬ್ಬರು ಒಟ್ಟಾಗಿ ಕೂಡೋಕೆ ಆಗೋದಿಲ್ಲ.
God is going to separate between those who love the truth and those who do not love the truth.
ಯಾರು ಸತ್ಯವನ್ನ ಪ್ರೀತಿಸುತ್ತಾರಲ್ಲ ಮತ್ತು ಯಾರು ಸತ್ಯವನ್ನ ಪ್ರೀತಿಸೋದಿಲ್ಲವಲ್ಲ ಅಂತವರನ್ನ ದೇವರು ಬೇರ್ಪಡಿಸುತ್ತಾರೆ.
Now one would think that everyone who claims to be a Christian loves the truth, but it is not so.
ಒಬ್ಬರು ಅನ್ಕೋಬಹುದು ನಾವು ಕ್ರೈಸ್ತರಾದ ಮೇಲೆ ಸತ್ಯವನ್ನ ಪ್ರೀತಿಸುವರಾಗಿದ್ದೇವೆ ಅಂತ, ಆದರೆ ಅದು ಸತ್ಯ ಅಲ್ಲ.
ಅಂಡ್ ಓನ್ಲಿ ಎ ಪರ್ಸನ್ ಹೂ ಇಸ್ ಟ್ರೂತ್ಫುಲ್ ಲವ್ಸ್ ದ ಟ್ರೂತ್ ಅಂಡ್ ಸೀಕ್ಸ್ ಟು ಬಿ ಅಪ್ರೈಟ್ ಇನ್ ದಿಸ್ ಏರಿಯಾ ಆಫ್ ಟ್ರೂತ್ಫುಲ್ನೆಸ್ ಇನ್ ಎವ್ರಿ ಏರಿಯಾ ಆಫ್ ಹಿಸ್ ಲೈಫ್ ವಿಲ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಡಿಸೆಪ್ಷನ್ ಆಫ್ ಸೈಟನ್ ದ ಲಯರ್.
ಯಾರು ಸತ್ಯವಂತರಾಗಿರುತ್ತಾರಲ್ಲ ಮತ್ತು ಸತ್ಯವನ್ನ ಪ್ರೀತಿಸುತ್ತಿರುತ್ತಾರಲ್ಲ ಮತ್ತು ಸತ್ಯ ಹೇಳುವಂತ ಕ್ಷೇತ್ರದಲ್ಲಿ ತಮ್ಮ ಜೀವಿತದೊಳಗೆ ನೀತಿವಂತರು ಮತ್ತು ಸರಿಯಾಗಿರುತ್ತಾರಲ್ಲ ಅಂತವರುಗಳು ಸೈತಾನನ ವಂಚನೆಯಿಂದ ಕಾಪಾಡಲ್ಪಡುತ್ತಾರೆ.
One of the first areas in which Satan seeks to deceive people is by preventing them from having any assurance of their salvation.
ಸೈತಾನನು ಜನರನ್ನ ವಂಚಿಸುವುದಕ್ಕೆ ಹುಡುಕುವಂತ ಮೊದಲ ಕ್ಷೇತ್ರ ಯಾವುದಪ್ಪ ಅಂದ್ರೆ ಜನರಿಗೆ ತಮ್ಮ ರಕ್ಷಣೆಯ ಕುರಿತು ನಿಶ್ಚಿತತೆ ಮತ್ತು ದೃಢತೆಯನ್ನು ಹೊಂದಿಕೊಳ್ಳದೇ ಇರುವಂತೆ ಮಾಡುವುದಾಗಿದೆ.
ಐ ನೋ ಇನ್ ಮೈ ಓನ್ ಲೈಫ್ ಹೌ ಇಟ್ ಟುಕ್ ಮೀ ಎ ನಂಬರ್ ಆಫ್ ಇಯರ್ಸ್ ಟು ಬಿ ಶೋರ್ ದಟ್ ಐ ವಾಸ್ ಸೇವ್ಡ್.
ನನ್ನ ಜೀವಿತದೊಳಗೆ ನನಗಿನ್ನೂ ನೆನಪಿದೆ ನಾನು ರಕ್ಷಣೆಯನ್ನು ಹೊಂದಿದ್ದೇನೆ ಎಂಬುವಂತ ನಿಶ್ಚಿತತೆಯನ್ನ ದೊರಕಿಸಿಕೊಳ್ಳಲು ಎಷ್ಟು ವರ್ಷ ಹಿಡಿಯಿತು ಎಂಬುದಾಗಿ.
ಐ ಹ್ಯಾಡ್ ಅಕ್ಸೆಪ್ಟೆಡ್ ದ ಲಾರ್ಡ್ ಜೀಸಸ್ ಇಸ್ ಮೈ ಸೇವಿಯರ್ ಆಸ್ಕ್ಡ್ ಹಿಮ್ ಟು ಕಮ್ ಇನ್ ಟು ಮೈ ಹಾರ್ಟ್ ಪರ್ಹ್ಯಾಪ್ಸ್ 100 ಟೈಮ್ಸ್ ಬಿಟ್ವೀನ್ ದಿ ಏಜಸ್ ಆಫ್ 13 ಅಂಡ್ 19.
ನಾನು ಕರ್ತನನ್ನ ಅಂಗೀಕರಿಸಿಕೊಂಡಿದ್ದೆ, ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನು ಎಂಬುದಾಗಿ ನಾನು ಒಪ್ಪಿದ್ದೆ, ನಾನು ಯೇಸು ಕ್ರಿಸ್ತನನ್ನ ನನ್ನ ಹೃದಯದೊಳಗೆ ಬರುವಂತೆ 13-19 ವಯಸ್ಸಿನೊಳಗೆ ಬಹಳಷ್ಟು ಬಾರಿ ಕೇಳಿದ್ದೆ.
ಐ ಡೋಂಟ್ ನೋ ವೆನ್ ಹಿ ಆಕ್ಚುಲಿ ಕೇಮ್, ಐ ಡೋಂಟ್ ಈವನ್ ನೋ ದ ಡೇ.
ನನಗೆ ಗೊತ್ತಿರಲಿಲ್ಲ ಆತನು ಯಾವಾಗ ನನ್ನ ಹೃದಯದೊಳಗೆ ಬಂದಿದ್ದನು ಅಂತ, ನನಗೆ ದಿನಾಂಕದ ನೆನಪು ಸಹ ಇರಲಿಲ್ಲ.
ಐ ವಾಸ್ ಆಲ್ವೇಸ್ ಅನ್ಶೂರ್, ಆಮ್ ಐ ಸೇವ್ಡ್ ಆರ್ ಆಮ್ ಐ ನಾಟ್ ಸೇವ್ಡ್.
ನಾನು ಇನ್ನೂ ರಕ್ಷಣೆಯನ್ನ ಹೊಂದಿದ್ದೇನಾ ಅಥವಾ ಇಲ್ಲವೋ ಎಂಬುವಂತ ಭರವಸೆಯಲ್ಲಿ ನಾನು ಇರಲಿಲ್ಲ.
ಅಂಡ್ ದೆನ್ ಒನ್ ಡೇ ಐ ರೆಡ್ ಎ ವರ್ಸ್ ಇನ್ ಜಾನ್ 6:37 ವೇರ್ ಜೀಸಸ್ ಸೇಸ್ ಹಿಮ್ ದಟ್ ಕಮ್ಸ್ ಟು ಮೀ ಐ ವಿಲ್ ನೆವರ್ ಕಾಸ್ಟ್ ಔಟ್.
ಒಂದು ದಿನ ನಾನು ಯೋಹಾನ 6:37 ವಚನವನ್ನ ಓದಿದೆ. ಅಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ, ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ.
ಐ ಕುಡ್ ಸೇ ವೆಲ್ ಲಾರ್ಡ್ ಐ ಹ್ಯಾವ್ ಸರ್ಟನ್ಲಿ ಕಮ್ ಟು ಯು ಅಟ್ ಲೀಸ್ಟ್ 100 ಟೈಮ್ಸ್ ಇಫ್ ನಾಟ್ ಮೋರ್.
ಆಗ ನಾನು ಯೇಸುವಿಗೆ ಹೇಳಿದೆ, ನಾನು 100 ಬಾರಿ ನಿನ್ನ ಬಳಿಗೆ ಬಂದಿದ್ದೇನಲ್ಲವೇ ಅಂತ.
ಟುಡೇ ಐ ಆಮ್ ಗೋನ್ ಟು ಬಿಲೀವ್ ಯು ದಟ್ ಯು ಡಿಡ್ ನಾಟ್ ಕಾಸ್ಟ್ ಮೀ ಔಟ್.
ಇವತ್ತು ನಾನು ನಂಬುವವನಾಗಿರುತ್ತೇನೆ, ನೀನು ನನ್ನನ್ನ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಯೇಸುವಿಗೆ ಹೇಳಿದೆ.
ನೌ ದಟ್ ವಾಸ್ ಪ್ರಾಬಬ್ಲಿ ಟ್ರೂ ಲಾಂಗ್ ಬಿಫೋರ್ ದಟ್ ಡೇ.
ಬಹಳ ಹಿಂದಿನಿಂದಲೂ ಈ ಒಂದು ಮಾತು ಸತ್ಯವಾಗಿದೆ.
ಬಟ್ ಐ ಬಿಲೀವ್ ಇಟ್ ಓನ್ಲಿ ದಟ್ ಡೇ ಅಂಡ್ ದೆನ್ ಐ ಗಾಟ್ ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್.
ಈ ವಚನವನ್ನ ಓದಿದ ನಂತರವೇ ನಾನು ಆ ಮಾತನ್ನ ನಂಬಲು ಸಾಧ್ಯವಾಗಿತ್ತು. ಆ ದಿನ ನಾನು ರಕ್ಷಣೆಯ ವಿಷಯವಾಗಿ ನಿಶ್ಚಿತತೆಯನ್ನ ಪಡ್ಕೊಂಡೆ.
ಒನ್ಸ್ ಐ ಗಾಟ್ ದಟ್ ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್ ಇಟ್ ನೆವರ್ ಲೆಫ್ಟ್ ಮೀ.
ಒಂದು ಬಾರಿ ನಾನು ರಕ್ಷಣೆಯ ವಿಷಯವಾಗಿ ದೃಢತೆ ಅಥವಾ ನಿಶ್ಚಿತತೆಯನ್ನು ಪಡೆದುಕೊಂಡ ನಂತರ ಅದು ನನ್ನನ್ನು ಬಿಟ್ಟು ಹೋಗಿಲ್ಲ.
ಇಟ್ ಹ್ಯಾಸ್ನ್ಟ್ ಲೆಫ್ಟ್ ಮೀ ಫಾರ್ 39 ಇಯರ್ಸ್ ನೌ.
ಇಂದಿಗೆ ನನಗೆ ಅನೇಕ ವರ್ಷಗಳು ಕಳೆದಿದ್ರೂ ಕೂಡ ಆ ನಿಶ್ಚಿತತೆ ನನ್ನಿಂದ ಹೋಗಿಲ್ಲ.
ಗಾಡ್ಸ್ ವರ್ಡ್ ಇಸ್ ದ ಟ್ರೂತ್.
ದೇವರ ವಾಕ್ಯವು ಸತ್ಯವಾಗಿದೆ.
ಅಂಡ್ ಇಫ್ ಐ ಬಿಲೀವ್ ಗಾಡ್ಸ್ ವರ್ಡ್, ಇಟ್ ವಿಲ್ ಡೆಲಿವರ್ ಮೀ ಫ್ರಮ್ ಆಲ್ ದ ಲೈಸ್ ಆಫ್ ಸೇಡನ್.
ದೇವರ ವಾಕ್ಯವನ್ನ ನಾನು ನಂಬುವನಾದ್ರೆ ಅದು ನನ್ನನ್ನ ಸೈತಾನನ ಎಲ್ಲಾ ಸುಳ್ಳುಗಳಿಂದ ತಪ್ಪಿಸಿ ಕಾಪಾಡುತ್ತದೆ.
ಸೈತಾನ್ ಟ್ರೈಡ್ ಟು ಟೆಲ್ ಮೀ ಫಾರ್ ಸೋ ಲಾಂಗ್ ದಟ್ ಐ ವಾಸ್ ನಾಟ್ ಎ ಚೈಲ್ಡ್ ಆಫ್ ಗಾಡ್.
ನಾನು ದೇವರ ಮಗುವಲ್ಲ ಎಂಬುದಾಗಿ ಸೈತಾನನು ಅನೇಕ ಬಾರಿ ಹೇಳಲು ಪ್ರಯತ್ನಿಸಿದ್ದಾನೆ.
ಬಟ್ ಗಾಡ್ಸ್ ವರ್ಡ್ ವಿತ್ ದ ವಿಟ್ನೆಸ್ ಆಫ್ ದ ಸ್ಪಿರಿಟ್ ವಿತ್ ಇನ್ ಮೈ ಹಾರ್ಟ್ ಅಶ್ಯೂರ್ಡ್ ಮೀ ದಟ್ ಐ ವಾಸ್.
ದೇವರ ವಾಕ್ಯದಿಂದ ಮತ್ತು ನನ್ನೊಳಗಿರುವಂತಹ ಆತ್ಮದ ಸಾಕ್ಷಿಯ ವಿಷಯದಿಂದ ನಾನು ದೇವರ ಮಗು ಎಂಬುದಾಗಿ ಹೇಳುವವನಾಗಿದ್ದೇನೆ.
Another thing Satan tries to do is tell you a lie that God hasn't forgiven all your past sins. He's forgiven most of them perhaps, but some of those really serious sins you committed, they're not forgiven.
ಸೈತಾನನು ಮಾಡುವಂತ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಸೈತಾನನು ಸುಳ್ಳು ಹೇಳುತ್ತಾನೆ, ದೇವರು ನಿಮ್ಮ ಹಿಂದಿನ ಕಾಲದ ಪಾಪಗಳನ್ನ ಕ್ಷಮಿಸಿಲ್ಲ, ಕೆಲವೊಂದು ಕ್ಷಮಿಸಿದ್ರೂ ಕೂಡ ಇನ್ನು ಕೆಲವು ಗಂಭೀರವಾದ ಪಾಪಗಳನ್ನ ಕ್ಷಮಿಸಿಲ್ಲ ಎಂಬುವಂತ ಸುಳ್ಳನ್ನ ಹೇಳುವನಾಗಿರುತ್ತಾನೆ.
There are believers who live under condemnation because they believe the deception, the lie of the devil.
ಇಂದು ಅನೇಕ ವಿಶ್ವಾಸಿಗಳು ಸೈತಾನನ ವಂಚನೆ ಮತ್ತು ಸುಳ್ಳನ್ನ ನಂಬುವುದರಿಂದ ಇನ್ನೂ ಸಹ ಖಂಡನೆಯಲ್ಲಿ ಜೀವಿಸುತ್ತಿದ್ದಾರೆ.
Don't believe him. He's a liar.
ಸೈತಾನನನ್ನ ನಂಬಬೇಡ್ರಿ, ಆತನು ಸುಳ್ಳುಗಾರನಾಗಿದ್ದಾನೆ.
The Bible says in 1 John 1:7, if we walk in the light, and that means we are honest before God, the blood of Jesus cleanses us from all sin.
ಸತ್ಯವೇದವು 1 ಯೋಹಾನ 1ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನಾವು ಬೆಳಕಿನಲ್ಲಿ ನಡೆದರೆ ಅಂದರೆ ದೇವರ ಎದುರುಗಡೆ ನಾವು ಯಥಾರ್ಥರು ಮತ್ತು ಪ್ರಾಮಾಣಿಕರು ಆಗಿದ್ದರೆ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ ಎಂಬುದಾಗಿ.
Every sin is cleansed away by the blood when we come into the light and acknowledge our failure in our sin.
ನಾವು ನಮ್ಮ ಬೆಳಕಿನೊಳಗೆ ಬಂದು ನಮ್ಮ ಎಲ್ಲಾ ಸೋಲುಗಳನ್ನ ಮತ್ತು ಪಾಪಗಳನ್ನ ಅರಿಕೆ ಮಾಡೋದಾದ್ರೆ ಯೇಸುವಿನ ರಕ್ತವು ನಮ್ಮನ್ನ ನಮ್ಮ ಪಾಪಗಳಿಂದ ಶುದ್ಧಿ ಮಾಡುತ್ತದೆ.
So another thing you find that Satan seeks to do is to tell people, well, even if God forgave you, every time he looks at you, he still remembers all those terrible things you did against him.
ಸೈತಾನನು ಮಾಡುವಂತ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ಆತನು ಈ ರೀತಿಯಾಗಿ ಹೇಳ್ತಾನೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದರೂ ಸಹ ದೇವರು ನಿಮ್ಮನ್ನು ಪ್ರತಿ ಬಾರಿ ನೋಡುವಾಗ ಆತನ ವಿರುದ್ಧವಾಗಿ ನೀವು ಮಾಡಿದಂತ ಗಂಭೀರವಾದಂತಹ ಪಾಪಗಳನ್ನ ಇನ್ನೂ ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಾನೆ ಎಂಬುವಂತ ಸುಳ್ಳನ್ನ ಸೈತಾನನು ಹೇಳುತ್ತಾನೆ.
That's another lie. You shouldn't believe Satan. He's a liar.
ಅದು ಮತ್ತೊಂದು ಸುಳ್ಳಾಗಿದೆ. ನೀವು ಸೈತಾನನನ್ನ ನಂಬಬಾರದು, ಆತನು ಸುಳ್ಳುಗಾರನಾಗಿದ್ದಾನೆ.
Hebrews 8:12, the Lord says, I will be merciful to their iniquities. I will not remember their sins anymore.
ಹಿಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ.
I had this problem for at least a couple of years after I had assurance of my salvation.
ನಾನು ರಕ್ಷಣೆಯ ವಿಷಯವಾಗಿ ನಿಶ್ಚಿತತೆಯನ್ನ ಪಡೆದುಕೊಂಡು ಕೆಲವು ವರ್ಷಗಳ ಸಮಯ ಈ ಒಂದು ಸಮಸ್ಯೆಯನ್ನ ಎದುರಿಸಿದೆ.
I thought, yeah, well, I know God's forgiven me, but I'm not too sure whether he still remembers all those things I did and holds that against me.
ನಾನು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾಗ, ಹೌದು ದೇವರು ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಿರಬಹುದು, ಆದರೆ ಆತನ ವಿರುದ್ಧವಾಗಿ ನಾನು ಮಾಡಿದಂತಹ ಕೆಲವು ಗಂಭೀರವಾದ ಪಾಪಗಳನ್ನ ಇನ್ನೂ ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ ಎಂಬುದಾಗಿ.
One day I believed this verse in Hebrews 8:12. I will not remember their sins anymore.
ಒಂದು ದಿನ ನಾನು ಹಿಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನವನ್ನ ಓದಿದೆ. ಅಲ್ಲಿ ದೇವರು ಈ ರೀತಿಯಾಗಿ ಹೇಳಿದ್ದಾರೆ, ನಿನ್ನ ಪಾಪಗಳನ್ನ ನನ್ನ ನೆನಪಿಗೆ ತರೋದಿಲ್ಲ ಅಂತ.
I said, Lord, I believe that. That not a single sin I ever done in my life you will remember.
ನಾನು ಆಗ ದೇವರಿಗೆ ಈ ರೀತಿಯಾಗಿ ಹೇಳಿದೆ, ನನ್ನ ಜೀವಿತದಲ್ಲಿ ನಾನು ಮಾಡಿರುವಂತಹ ಒಂದೇ ಒಂದು ಪಾಪವನ್ನ ನೀನು ನೆನಪಿನಲ್ಲಿ ಇಟ್ಟುಕೊಂಡಿಲ್ಲ ಎಂದು ನಾನು ನಂಬುತ್ತೇನೆ ಎಂಬುದಾಗಿ.
He doesn't hold a single thing that you've done against you.
ನೀವು ದೇವರ ವಿರುದ್ಧವಾಗಿ ಏನೇ ತಪ್ಪನ್ನ ಮಾಡಿದ್ರೂ ಸಹ ಅದನ್ನ ದೇವರು ಹಿಡ್ಕೊಂಡು ಕೂತಿಲ್ಲ.
When he looks at you, it's as though you had never sinned. If you have been honest.
ನೀವು ಪ್ರಾಮಾಣಿಕರಾಗಿದ್ರೆ ದೇವರು ನಿಮ್ಮನ್ನ ನೋಡುವಾಗ ನೀವು ಪಾಪವನ್ನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾರೆ.
We read that when Satan tempted Jesus, it's quite amazing to see this. In Matthew 3:17, the voice from heaven came at Jesus' baptism saying, This is my beloved son, in whom I am well pleased.
ಯೇಸು ಅರಣ್ಯದಲ್ಲಿ ಶೋಧಿಸಲ್ಪಡುವಂತಹ ಸಂದರ್ಭದಲ್ಲಿ ಒಂದು ವಿಸ್ಮಯವು ನಡೆಯುತ್ತದೆ. ಮತ್ತಾಯ 3:17 ಒಂದು ಆಕಾಶವಾಣಿ ಆಗುತ್ತದೆ. ಅಲ್ಲಿ ಪರಲೋಕದಲ್ಲಿರುವಂತಹ ದೇವರು ಯೇಸುವನ್ನ ನೋಡಿ ಈ ರೀತಿಯಾಗಿ ಹೇಳುತ್ತಾರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ.
And immediately Jesus went after that into the wilderness. The devil tempted him and the first thing the devil says is, If you are the son of God, questioning that voice that came from heaven.
ಇದಾದ ತಕ್ಷಣವೇ ಯೇಸು ಅರಣ್ಯಕ್ಕೆ ತೆರಳುತ್ತಾರೆ. ಅಲ್ಲಿ ಸೈತಾನನು ಬಂದು ಯೇಸುವನ್ನ ಮೊದಲ ಬಾರಿ ಈ ರೀತಿಯಾಗಿ ಶೋಧಿಸುತ್ತಾನೆ, ನೀನು ದೇವರ ಮಗನಾಗಿದ್ದರೆ ಎಂಬುದಾಗಿ. ಅಲ್ಲಿ ಏನು ಆಕಾಶವಾಣಿ ಆಯ್ತಲ್ಲ ಅದರ ವಿಷಯವಾಗಿ ಸೈತಾನನು ಪ್ರಶ್ನೆ ಮಾಡ್ತಾನೆ.
The voice said very clearly, This is my beloved son.
ಈತನು ನನ್ನ ಪ್ರಿಯನಾಗಿರುವಂತ ಮಗನು ಎಂಬುದಾಗಿ ಸ್ಪಷ್ಟವಾದಂತ ಸ್ವರವು ಅಲ್ಲಿ ಕೇಳಿರುತ್ತದೆ ಆಕಾಶದಿಂದ.
The devil says, Are you really? If you are the son of God.
ಸೈತಾನನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾನೆ, ನಿಜವಾಗ್ಲೂ ನೀನು ನಿಜವಾಗ್ಲೂ ದೇವರ ಮಗನ ಎಂಬುದಾಗಿ.
This type of temptation comes to us also as children of God.
ದೇವರ ಮಕ್ಕಳಾದಂತ ನಮಗೂ ಸಹ ಈ ರೀತಿಯ ಶೋಧನೆಯು ಪ್ರತಿ ಬಾರಿ ಬರುತ್ತದೆ.
The Holy Spirit's come and given us an assurance. We are God's children and we call God Father and the devil comes to us and says, Are you really?
ನಾವು ದೇವರ ಮಕ್ಕಳು, ದೇವರು ನಮಗೆ ಪರಲೋಕದ ತಂದೆಯಾಗಿದ್ದಾನೆ ಎಂಬುವಂತ ನಿಶ್ಚಿತತೆಯನ್ನ ಪವಿತ್ರಾತ್ಮನು ನಮಗೆ ಕೊಟ್ಟಿರುತ್ತಾನೆ. ಆಗ ಸೈತಾನನು ಬಂದು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾನೆ, ನಿಜವಾಗ್ಲೂ ಅಂತ.
Whom are you going to believe now?
ಈಗ ನೀವು ಯಾರನ್ನ ನಂಬುವವರಾಗಿರುತ್ತೀರಿ?
Those feelings that the devil gives you or God's unchangeable word?
ನಿಮಗೆ ಬರುವಂತ ಆ ಯೋಚನೆಗಳನ್ನ ನಂಬುತ್ತೀರಾ ಅಥವಾ ಬದಲಾಗದಂತ ದೇವರ ವಾಕ್ಯವನ್ನ ನಂಬುತ್ತೀರಾ?
Feelings will come and feelings will go. And every feeling is deceiving. But God's word is unchanging.
ಯೋಚನೆಗಳು ಅಥವಾ ಭಾವನೆಗಳು ಬರುತ್ತವೆ ಮತ್ತು ಹೋಗುತ್ತವೆ. ಪ್ರತಿಯೊಂದು ಭಾವನೆಗಳು ನಮ್ಮನ್ನ ವಂಚಿಸುವಂತವುಗಳಾಗಿವೆ. ಆದರೆ ದೇವರ ವಾಕ್ಯಗಳು ಎಂದಿಗೂ ಬದಲಾಗುವುದಿಲ್ಲ.
That's where we put our faith.
ಅದಕ್ಕಾಗಿ ನಾವು ನಂಬಿಕೆಯನ್ನ ಹೊಂದಿದವರಾಗಿರಬೇಕು.
The devil seeks to make us feel condemned by so many lies like this.
ಸೈತಾನನು ಈ ರೀತಿಯ ಸುಳ್ಳುಗಳಿಂದ ನಮ್ಮನ್ನ ಖಂಡನೆಯಲ್ಲಿ ಅಥವಾ ಅಪರಾಧದ ನಿರ್ಣಯದಲ್ಲಿ ಇಡುವಂತೆ ಮಾಡುತ್ತಾನೆ.
He tells us that we are accepted by God on the basis of our works. This is another lie.
ಸೈತಾನನು ಹೇಳುವಂತ ಮತ್ತೊಂದು ಸುಳ್ಳು ಯಾವುದಪ್ಪ ಅಂದ್ರೆ, ನಾವು ಮಾಡುವಂತ ಒಳ್ಳೆಯ ಕಾರ್ಯಗಳಿಂದ ದೇವರು ನಮ್ಮನ್ನ ಒಪ್ಪಿಕೊಂಡಿದ್ದಾನೆ ಎಂಬುದಾಗಿ.
We're not accepted by God on the basis of our works.
ನಮ್ಮ ಕಾರ್ಯಗಳ ಆಧಾರದ ಮೇರೆಗೆ ದೇವರು ನಮ್ಮನ್ನ ಒಪ್ಪಿಕೊಂಡಿಲ್ಲ ಅಥವಾ ಸ್ವೀಕಾರ ಮಾಡಿಕೊಂಡಿಲ್ಲ.
We're accepted by basis on the by God on the basis of our repentance and faith in Christ.
ನಾವು ಮಾನಸಾಂತರ ಪಟ್ಟು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದರ ಸಲುವಾಗಿ ದೇವರು ನಮ್ಮನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ.
We are accepted by God in Christ.
ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾನೆ.
What do I mean by this?
ಇದನ್ನ ನಾನು ಹೇಗೆ ಅರ್ಥೈಸಬೇಕು?
Supposing one morning you didn't get time to read the Bible and you rush off to work.
ಒಂದು ದಿನ ಬೆಳಗ್ಗೆ ನೀವು ಕೆಲಸಕ್ಕೆ ಬೇಗ ಹೋಗಬೇಕಾಗಿರುವುದರಿಂದ ಸತ್ಯವೇದವನ್ನ ಓದಲಿಕ್ಕೆ ನಿಮಗೆ ಸಮಯ ಸಿಕ್ಕಿರೋದಿಲ್ಲ ಅಂತ ಅನ್ಕೊಳ್ಳಿ.
Are you going to have an accident that day?
ಆ ದಿನ ನಿಮಗೇನಾದರೂ ಅಪಘಾತ ಸಂಭವಿಸಿ ಬಿಡುತ್ತದ?
The devil will tell you that you might.
ಸೈತಾನನು ಈ ರೀತಿಯಾಗಿ ಹೇಳ್ತಾನೆ, ಹೌದು ನೀವು ಅಪಘಾತಕ್ಕೀಡಾಗಬಹುದು ಅಂತ.
That is superstition.
ಅದು ಮೂಢನಂಬಿಕೆಯಾಗಿದೆ.
It's a lie.
ಅದು ಸುಳ್ಳಾಗಿದೆ.
I'm not accepted by God because I read the Bible in the morning.
ನಾನು ಬೆಳಗ್ಗೆ ಎದ್ದು ಸತ್ಯವೇದವನ್ನ ಓದಿದ್ದರ ಸಲುವಾಗಿ ದೇವರು ನನ್ನನ್ನ ಸ್ವೀಕಾರ ಮಾಡಿಕೊಂಡಿಲ್ಲ.
The only thing that can break my fellowship with God is conscious sin, where I have deliberately disobeyed God in some area where he made his will clear to me.
ನಾನು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನ ಯಾವಾಗ ಕಳೆದುಕೊಳ್ಳುತ್ತೇನೆ ಅಂತ ಅಂದ್ರೆ, ನನ್ನ ಅರಿವಿಗೆ ಬಂದಿರುವಂತಹ ಪಾಪಗಳನ್ನ ನಾನು ಮಾಡುತ್ತಿರುವುದರಿಂದ, ಮತ್ತು ಆತನು ನನಗೆ ತನ್ನ ಚಿತ್ತವನ್ನ ಸ್ಪಷ್ಟವಾಗಿ ತೋರಿಸಿದ್ದರೂ ಸಹ ಅದಕ್ಕೆ ಅವಿಧೇಯನಾಗುವುದರಿಂದ ಮಾತ್ರ.
If I have deliberately sinned, then my fellowship with God is broken. But not otherwise.
ನನ್ನ ಅರಿವಿಗೆ ಬಂದಿರುವಂತಹ ಪಾಪಗಳನ್ನ ನಾನು ಮಾಡುತ್ತಿರುವಾಗ ನನ್ನ ತಂದೆಯೊಟ್ಟಿಗಿನ ಅನ್ಯೂನತೆಯು ಮುರಿದು ಹೋಗುತ್ತದೆ. ಅದನ್ನು ಹೊರತುಪಡಿಸಿದರೆ
maybe I didn't get time to read the Bible, or maybe I didn't pray and I went off to work.
ನಾನು ಕೆಲಸಕ್ಕೆ ಬೇಗ ಹೋಗಬೇಕಾಗಿದ್ದರಿಂದ ಸತ್ಯವೇದವನ್ನ ಓದಲಿಕ್ಕಾಗಲಿಲ್ಲ ಅಥವಾ ಪ್ರಾರ್ಥನೆಯನ್ನ ಮಾಡಲಿಕ್ಕಾಗಲಿಲ್ಲ ಅನ್ನುವಂಥದ್ದರಿಂದ ಅನ್ಯೂನ್ಯತೆಯು ಮುರಿದು ಹೋಗುವುದಿಲ್ಲ.
If my conscience is clear that as far as I know I'm not consciously sinning, my fellowship with God is clear.
ನನ್ನ ಮನಸ್ಸಾಕ್ಷಿಯು ಶುದ್ಧವಾಗಿತ್ತು ಅಂತ ಅಂದ್ರೆ, ನಾನು ಅರಿವಿಗೆ ಬಂದಿರುವಂತಹ ಪಾಪಗಳನ್ನ ಮಾಡುತ್ತಾ ಇಲ್ಲ ಅಂತ ಅಂದ್ರೆ ತಂದೆಯೊಟ್ಟಿಗಿನ ಅನ್ಯೂನ್ಯತೆಯು ಸರಿಯಾಗಿರುತ್ತದೆ.
I can read the scriptures later on in the day. I'm not going to have an accident.
ನನಗೆ ದಿನದಲ್ಲಿ ಸಮಯ ಸಿಕ್ಕಾಗ ಸತ್ಯವೇದವನ್ನ ಓದಬಹುದು, ಇಲ್ಲ ಅಂದ್ರೆ ನನಗೇನು ಅಪಘಾತ ಆಗೋದಿಲ್ಲ.
We must not believe all these lies that the devil says.
ಸೈತಾನನು ಹೇಳುವಂತ ಈ ರೀತಿಯ ಸುಳ್ಳುಗಳನ್ನ ನೀವು ನಂಬುವವರಾಗಿರಬಾರದು.
Think of the lies that the devil tells us in relation to the future.
ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಸೈತಾನನು ಹೇಳುವಂತ ಸುಳ್ಳುಗಳನ್ನ ಯೋಚಿಸ್ರಿ.
What is anxiety?
ಚಿಂತೆ ಎಂದರೆ ಏನು?
Anxiety is the result of all the lies the devil tells us are going to happen to us in the future.
ನಮಗೆ ಭವಿಷ್ಯದಲ್ಲಿ ಏನೇನೋ ಆಗ್ತವೆ ಅನ್ನುವಂತ ಸುಳ್ಳುಗಳನ್ನ ಸೈತಾನನು ಹೇಳ್ತಾನಲ್ಲ, ಅದರ ಫಲಿತಾಂಶವೇ ಚಿಂತೆಯಾಗಿದೆ.
I think it's true to say that 99% of the things that we worry about never take place.
ನಾನು ನಿಮಗೆ ಸತ್ಯವಾಗಿ ಒಂದು ಮಾತನ್ನ ಹೇಳಬಯಸುತ್ತೇನೆ, ನೀವು ಮಾಡುವಂತ ಚಿಂತೆಯ ಶೇಕಡ 99% ಭಾಗವು ನಿಜವಾಗುವುದಿಲ್ಲ.
Think of the things you worried about in past years.
ನಿಮ್ಮ ಹಿಂದಿನ ಕಾಲದಲ್ಲಿ ಯಾವುದರ ವಿಷಯವಾಗಿ ಚಿಂತೆಯನ್ನ ಮಾಡಿದ್ರಿ ಎಂಬುದನ್ನ ಯೋಚಿಸ್ರಿ.
They haven't taken place in your life.
ನಿಮ್ಮ ಜೀವಿತದಲ್ಲಿ ಆ ಚಿಂತೆಗಳು ಯಾವೂ ಸಹ ನಿಜವಾಗಿ ಇಲ್ಲವಲ್ಲ.
But you worried about them and got anxious and wasted a lot of time and perhaps a lot of sleep.
ಆದರೂ ಸಹ ಅವುಗಳ ವಿಷಯವಾಗಿ ನೀವು ಚಿಂತೆಗೀಡಾದ್ರಿ ಮತ್ತು ತಳಮಳಗೊಂಡ್ರಿ, ಇದರಿಂದ ನಿಮ್ಮ ನಿದ್ದೆ ಮತ್ತು ಸಮಯ ಎರಡೂ ವ್ಯರ್ಥ ಆಯಿತು.
But none of those evil things which you thought might happen have happened. Maybe 1%.
ಆ ರೀತಿಯ ಕೆಟ್ಟ ಸಂಗತಿಗಳು ಏನೋ ಆಗ್ತವೆ ಅಂತ ನೀವು ಅನ್ಕೊಂಡಿದ್ರಲ್ಲ, ಅವ್ಯಾವೂ ಆಗಿರೋದಿಲ್ಲ, ಕೇವಲ ಶೇಕಡ 1% ಅಲ್ಲಿ ಇಲ್ಲಿ ಆಗಿರಬಹುದು.
Have you realized how much time and energy, emotional energy, you wasted in past years worrying about things that were never going to take place?
ಯಾವತ್ತೂ ನಿಜವಾಗದೆ ಇರುವಂತ ವಿಷಯಗಳಿಗಾಗಿ ನೀವು ಮಾಡಿದಂತ ಚಿಂತೆಯಿಂದ ಹಿಂದಿನ ಕಾಲದಲ್ಲಿ ನಿಮ್ಮ ಚೈತನ್ಯವನ್ನ, ಅಂದರೆ ಭಾವನಾತ್ಮಕ ಚೈತನ್ಯವನ್ನ, ಸಮಯವನ್ನ ವ್ಯರ್ಥ ಮಾಡಿಕೊಂಡಿದ್ರಿ ಅಲ್ವಾ?
Who did that? Who caused all that anxiety and worry in your mind? That was Satan.
ಯಾರು ಅದನ್ನ ಮಾಡಿದ್ದು? ನಿಮ್ಮೊಳಗೆ ಆ ತಳಮಳವನ್ನ ಮತ್ತು ಚಿಂತೆಯನ್ನ ತಂದು ಹಾಕಿದ್ದು ಯಾರು? ಅದು ಸೈತಾನನಾಗಿದ್ದಾನೆ.
He was the one who kept on telling you about this thing and that thing and the other thing that might happen to you or to your children or your wife.
ಸೈತಾನನು ಮಾತ್ರವೇ ಈ ರೀತಿಯಾಗಿ ತಂದೊಡ್ಡುವನಾಗಿರುತ್ತಾನೆ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿಗೆ ಇನ್ನೇನೋ ಆಗ್ಬಿಡತ್ತೆ, ಅದಾಗತ್ತೆ ಅನ್ನುವಂತ ಸುಳ್ಳು ಕತೆಗಳನ್ನ ಹೇಳುತ್ತಾನೆ.
Let's make a decision today that we are not going to let the devil fool us anymore.
ಇವತ್ತು ನೀವು ಒಂದು ದೃಢ ನಿರ್ಧಾರವನ್ನ ಮಾಡಿಕೊಳ್ಳ್ರಿ. ಸೈತಾನನು ನಮ್ಮನ್ನ ವಂಚಿಸುವಂತೆ ನಾವು ಆತನನ್ನ ಅನುಮತಿಸಬಾರದು ಎಂಬುದಾಗಿ.
We're going to love the truth and we're going to expose the deception and lies of sin.
ನಾವು ಸತ್ಯವನ್ನ ಪ್ರೀತಿಸುವವರಾಗಿರಬೇಕು ಮತ್ತು ಸೈತಾನನ ವಂಚನೆಗಳನ್ನ ಮತ್ತು ಸುಳ್ಳುಗಳನ್ನ ಪ್ರಕಟಿಸುವವರಾಗಿರಬೇಕು. ಆಮೆನ್.